ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ತಲಾ ಆದಾಯ ಹಾಗೂ ಜೀವನ ಶೈಲಿಯಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಮುಂಚೂಣಿ, ಆರ್ ವಿಶಾಲ್. ಕೃಷಿ ನವೋದ್ಯಮ ಸ್ಥಾಪನೆಯಲ್ಲಿ ಕರ್ನಾಟಕ ದೇಶಕ್ಕೆ ಎರಡನೇ ಸ್ಥಾನದಲ್ಲಿದೆ, ನಾರಾಯಣ್ ಸುರೇಶ್. ತಾಪಮಾನದ ಏರುಪೇರು, ರಾಜ್ಯಾದ್ಯಂತ ಸಂಕಷ್ಟಕ್ಕೀಡಾದ ಜೇನು ಕೃಷಿ. ಲಿಂಡವ್, ನೊಬೆಲ್ ಪುರಸ್ಕೃತ ರಸಾಯನ ಶಾಸ್ತ್ರಜ್ಞರ ಸಭೆ. ಬಳ್ಳಾರಿಯ ಗೌತಮಿ ಪಾಟೀಲ್ ಹಾಗೂ ನಸೀಂ ಕೌಸರ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಪ್ರಸ್ತುತ ಕರ್ನಾಟಕ ರಾಜ್ಯ ಉತ್ತಮ ತಲಾ ಆದಾಯ ಹಾಗೂ ಗುಣಮಟ್ಟದ ಜೀವನ ಶೈಲಿಯಿಂದ ದೇಶದಲ್ಲಿ ಮುಂಚೂಣಿಯಲ್ಲಿದೆ ಎಂದು ಹಣಕಾಸು ಇಲಾಖೆ ಕಾರ್ಯದರ್ಶಿ ಡಾ ಆರ್ ವಿಶಾಲ್ ಹೇಳಿದ್ದಾರೆ. ಧಾರವಾಡದ ಸೆಂಟರ್ ಫಾರ್ ಮಲ್ಟಿಡಿಸಿಪ್ಲಿನರಿ ಡೆವಲಪ್ಮೆಂಟ್ ರಿಸರ್ಚ್ ಆಯೋಜಿಸಿರುವ ಎರಡು ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಎಂ ನಂಜುಂಡಪ್ಪ ಹಾಗೂ ಗೋವಿಂದರಾವ್ ಅವರ ವರದಿಗಳನ್ನಾಧರಿಸಿ ಪ್ರಾದೇಶಿಕ ಅಸಮತೋಲನ ನಿವಾರಿಸಿ ಸುಸ್ಥಿರ ಅಭಿವೃದ್ಧಿ ಸಾಧಿಸಲು ಅನೇಕ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಸಿಎಂಡಿಆರ್ ಕಾರ್ಯಾಧ್ಯಕ್ಷ ಕೈಲಾಸ್ ಚಂದ್ರ ಶರ್ಮಾ ಮಾತನಾಡಿ, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನದಿಂದ ಕೌಶಲಯುತ ಶಿಕ್ಷಣ ಔದ್ಯಮಿಕ ಬೆಳವಣಿಗೆಗೆ ಹೊಸ ರೂಪ ನೀಡಿದೆ. ಜ್ಞಾನ ಆಧಾರಿತ ಬಹುಶಿಸ್ತೀಯ ಶಿಕ್ಷಣ ವ್ಯವಸ್ಥೆ ಉಪಯುಕ್ತವಾಗಿದೆ ಎಂದು ನುಡಿದರು. ಕರ್ನಾಟಕ ರಾಜ್ಯ ದೇಶದಲ್ಲೇ ಕೃಷಿ ನವೋದ್ಯಮ ಸ್ಥಾಪನೆ ಮತ್ತು ಅನುಷ್ಠಾನದಲ್ಲಿ ಎರಡನೇ ಸ್ಥಾನದಲ್ಲಿದೆ. ಶೇಕಡ 30% ಜೈವಿಕ ಆರ್ಥಿಕತೆಯನ್ನು ಒದಗಿಸುತ್ತಿದೆ ಎಂದು ಬೆಂಗಳೂರಿನ ಜೈವಿಕ ವಿಜ್ಞಾನ ನವೋದ್ಯಮಗಳ ಸಂಘದ ಮುಖ್ಯಸ್ಥ ನಾರಾಯಣ್ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಯೋಜಿಸಿದ್ದ ಭವಿಷ್ಯಕ್ಕಾಗಿ ಕೃಷಿ ಉದ್ದಿಮೆಯಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹವಾಮಾನ ವೈಪರೀತ್ಯ ನಿರ್ವಹಣೆ ರೈತರಿಗೆ ಅತಿದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಕೃಷಿ ನವೋದ್ಯಮಗಳು ರೈತರ ನಷ್ಟದ ಪ್ರಮಾಣ ತಗ್ಗಿಸಿ ಹೆಚ್ಚಿನ ಆದಾಯ ಕಲ್ಪಿಸಲು ನವೀನ ತಾಂತ್ರಿಕತೆ ಮೂಲಕ ನೆರವಾಗಲಿವೆ ಎಂದರು. ಕಾರ್ಯಾಗಾರದಲ್ಲಿ 250 ಹೆಚ್ಚು ಕೃಷಿ ನವೋದ್ಯಮಿಗಳು ಭಾಗವಹಿಸಿದ್ದರು. ತಾಪಮಾನ ಸತತ ಏರುಗತಿಯಲ್ಲಿರುವ ಕಾರಣ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಜೇನು ಕೃಷಿಕರು ಸಾಕಿದ ಎಪಿಸ್ ಸೆರೆನಾ ಇಂಡಿಕಾ ಕುಟುಂಬಗಳು ಪೆಟ್ಟಿಗೆಯಿಂದ ಹಾರಿಹೋಗಿ ತೋಟಗಳಲ್ಲಿ ಸಕಾಲಿಕ ಪರಾಗಸ್ಪರ್ಶಕ್ಕೆ ಅನುವಾಗದೆ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಸಜೀಪ ಮೂಡ ನಿವಾಸಿ ಪದ್ಯಾಣ ಲಕ್ಷ್ಮೀನಾರಾಯಣ ಭಟ್ ಅವರು ಹಣ್ಣಿನ ಕೃಷಿಯಲ್ಲಿ ತುಂಬಾ ಪ್ರಯೋಗಶೀಲರು. ಪ್ರದೇಶ ಸಮಾಚಾರಕ್ಕಾಗಿ ಪ್ರಸ್ತುತ ತಮ್ಮ ಜೇನು ಸಾಕಣೆ ಅನುಭವವನ್ನು ಹಂಚಿಕೊಂಡಿದ್ದಾರೆ.
ಮಿಶ್ರ ಬೆಳೆಗೆ ಪೂರಕವಾಗಿ ನಾವು ಜೇನು ಸಾಕಣೆ ಮಾಡಿದ್ದೇವೆ. ಜೇನು ಸಾಕಣೆಯಲ್ಲಿ ಕೂಡ ಅದು ಈ ವರ್ಷ ಹವಾಮಾನ ವೈಪರೀತ್ಯ ಅದಕ್ಕೆ 2 ಕಾಡ್ತಾ ಉಂಟು. ನನ್ನದ್ದು ಒಬ್ಬನದ್ದೆಲ್ಲ ಎಲ್ಲಾ ಜೇನು ಸಾಕಣೆಗಾರರಿಗೂ ಜೇನಿನ ಇದು ಕಡಿಮೆ ಉಂಟು. ಅದು ಜೇನು ಮಾಡ್ತಾ ಇಲ್ಲ ಯಾಕೋ, ಹುಳಗಳು ಓಡಾಟ ಉಂಟು, ಆದ್ರೆ ಜೇನು ಉತ್ಪತ್ತಿ ಕಡಿಮೆ. ನಮ್ಮ ಇದರಿಂದ ಹಾರುದು ನಮ್ಮ ಒಕ್ಕಲು ಅದು ಪೆಟ್ಟಿಗೆಯನ್ನು ಬಿಟ್ಟು ಇದ್ದಕ್ಕಿದ್ದಾಗೆ ಹೊರಟೋಗ್ತವೆ. ಈಗ ಬೇರೆ ಹಾಕುವಂತದ್ದು ಈಗ ನಡೀತದೆ. ಆದ್ರೆ ನಮಗೆ ಜೇನುಗಿಂತ ಹೆಚ್ಚು ಲಾಭ ಇದರಲ್ಲಿ ಪರಾಗಸ್ಪರ್ಶ. ನಾವು ಅಡಿಕೆ ಬೆಳೆ ಮತ್ತು ತೆಂಗು ಬೆಳೆ ಇದರಲ್ಲಿ ನಮಗೆ ಪರಾಗಸ್ಪರ್ಶ ಬಹಳ ಮುಖ್ಯ. ಯಾಕಂದ್ರೆ ಇಡೀ ವರ್ಷ ಅಡಿಕೆ ಹೂ ಬಿಡ್ತದೆ, ತೆಂಗಿನ ಹೂ ಬಿಡ್ತದೆ. ಒಂದು ಜೇನು ಹುಳ ಸುಮಾರು 1 ದಿವಸದಲ್ಲಿ 1,500 ಹೂವಿನ ಮೇಲೆ ಕುಳಿತುಕೊಳ್ಳುತ್ತದೆ. ಅದು ಈಗ ಒಂದು ಪೆಟ್ಟಿಗೆಯಲ್ಲಿ ಒಂದು ಹೆಚ್ಚು ಕಡಿಮೆ 5,000-10,000 ಹುಳಗಿರಬಹುದು. ಅಷ್ಟು ಪರಾಗಸ್ಪರ್ಶ ಆಗ್ತದೆ. ಅದರಿಂದ ಜೇನಿನ ಲಾಭಕ್ಕಿಂತ ಪರಾಗಸ್ಪರ್ಶದ ಲಾಭ ಹೆಚ್ಚು ನಮಗೆ.
ವಸಂತ ಮಾಸದ ಹಿನ್ನೆಲೆ ಜೇನುಗಳ ಸಂಖ್ಯೆ ವೃದ್ಧಿಸಿ ಜೇನು ಕೃಷಿಗೆ ಈಗ ಸಮೃದ್ಧಿಯ ಕಾಲವಾಗಬೇಕಿತ್ತು. ಸದ್ಯ ಇರುವ ಜೇನು ಕುಟುಂಬ ಉಳಿಸಿಕೊಳ್ಳಲು ಮುಂಜಾಗ್ರತೆ ಅವಶ್ಯಕ ಎನ್ನುತ್ತಾರೆ ಹಿರಿಯ ಜೇನು ಕೃಷಿ ತರಬೇತುದಾರ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಎಂ ವೆಂಕಟೇಶ್.
ನೈಸರ್ಗಿಕ ತಾಪಮಾನ ಸೂರ್ಯನ ಶಾಖ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ 40°C ಗಿಂತಲೂ ಅತಿ ಹೆಚ್ಚಾಗಿದೆ. ವಿಶೇಷವಾಗಿ ಜೇನುದುಂಬಿಗಳು ನೈಸರ್ಗಿಕವಾಗಿ 35°C ತಾಪಮಾನ ನಿರಂತರವಾಗಿ ಎಲ್ಲ ಕಾಲಗಳಲ್ಲೂ ಇರಬೇಕಾಗುತ್ತೆ. ಆದರೆ ಪ್ರಾಕೃತಿಕವಾಗಿ ತಾಪಮಾನ ಏರಿಕೆಯಿಂದಾಗಿ ಜೇನುದುಂಬಿಗಳು ಬಹಳ ಸಂಕಷ್ಟದಲ್ಲಿದ್ದಾವೆ. ಇವತ್ತು ಜೇನು ಕೃಷಿಕರಿಗೆ ಒಂದು ಕಿವಿ ಮಾತು, ಆದಷ್ಟು ಜೇನು ಕುಟುಂಬಗಳನ್ನು ಗಿಡದ ನೆರಳಿನಲ್ಲಿ ಅಥವಾ ಮನೆಯ ಚಾವಣಿಯ ಸೂರುಗಳು ಬೆಡ್ಡುಗಳಲ್ಲಿ ಜೇನು ಪೆಟ್ಟಿಗೆಗಳನ್ನ ಇರಿಸಬೇಕು. ವಾತಾವರಣದ ಉಷ್ಣತೆ ಅತಿ ಹೆಚ್ಚಿರೋದ್ರಿಂದ ಅಗತ್ಯಕ್ಕಿಂತ ಹೆಚ್ಚಾಗಿ ಜೇನು ಕೋಣೆಗಳನ್ನಾಗಲಿ ಸಂಸಾರ ಕೋಣೆಗಳನ್ನಾಗಲಿ ಒದಗಿಸಿ ಪೆಟ್ಟಿಗೆಯ ಒಳಭಾಗದಲ್ಲಿ ಸ್ಥಳಾವಕಾಶ ಹೆಚ್ಚುವಂತೆ ಮಾಡಬೇಕು. ಪೆಟ್ಟಿಗೆಯ ಪಕ್ಕದಲ್ಲಿ ಪ್ಲೇಟ್ಗಳಲ್ಲಿ ಅಗತ್ಯವಾದಂತ ನೀರು ಪೂರೈಕೆ ವ್ಯವಸ್ಥೆಯನ್ನು ಮಾಡಬೇಕು. ಜೇನು ಕುಟುಂಬಗಳು ಚಿಕ್ಕದಾಗಿದ್ದರೂ ಸಹಿತ ಈ ಕಳೆದ ಸಾಲಿನಲ್ಲಿ ಮಳೆ ಅತಿಯಾಗಿದ್ದರಿಂದ ಅವುಗಳ ಪಾಲಾಗ್ತಕ್ಕಂಥ ಸಮಯ ವ್ಯತ್ಯಾಸ ಆಗಿದೆ. ಈಗ ಜೇನು ಬರ್ತಕ್ಕಂಥ ವಸಂತ ಕಾಲ ಇಂಥ ಸಮಯದಲ್ಲೂ ಜೇನು ಕುಟುಂಬಗಳು ಅತಿ ತಾಪಮಾನ ಏರಿಕೆ ಉಷ್ಣತೆ ಹೆಚ್ಚಾಗಿರೋದ್ರಿಂದ ವಂಶಾಭಿವೃದ್ಧಿ ಕಾರ್ಯ ಜಾಸ್ತಿ ಮಾಡ್ತಾ ಇದ್ದಾವೆ. ಹೆಚ್ಚಿನ ಕುಟುಂಬಗಳಲ್ಲಿ ಗಂಡು ನೊಣಗಳು ವಿಶೇಷವಾಗಿ ಯಥೇಚ್ಛವಾಗಿ ಕಂಡು ಬರ್ತವೆ.
ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ 10 ದಿನಗಳ ಜೇನು ಸಾಕಾಣಿಕೆ ಉಚಿತ ತರಬೇತಿಗೆ ಅರ್ಜಿ ಆಹ್ವಾನಿಸಿದೆ. ಏಪ್ರಿಲ್ 2ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜರ್ಮನಿಯ ಲಿಂಡೌನ್ನಲ್ಲಿ ಜೂನ್ 29ರಿಂದ ಜುಲೈ 4ರವರೆಗೆ 24ನೇ ಅಂತಾರಾಷ್ಟ್ರೀಯ ಲಿಂಡೌ ರಸಾಯನಶಾಸ್ತ್ರ ನೊಬೆಲ್ ಪುರಸ್ಕೃತರ ದುಂಡುಮೇಜಿನ ಸಭೆ ನಡೆಯಲಿದೆ. ಬಳ್ಳಾರಿಯ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಗಳಾದ ಗೌತಮಿ ಪಾಟೀಲ್ ಹಾಗೂ ನಸೀಂ ಕೌಸರ್ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ದೇಶಾದ್ಯಂತ ಆಯ್ಕೆ ಮಾಡಿದ ಒಟ್ಟು 29 ಯುವ ವಿಜ್ಞಾನಿಗಳ ಪೈಕಿ ಬಳ್ಳಾರಿಯ ಈ ಇಬ್ಬರು ಪ್ರತಿಭಾವಂತರು ಸ್ಥಾನ ಪಡೆದಿದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿಯ ಬಬಲಾದ್ ಗ್ರಾಮದ ವಡಲಧ್ವನಿ ಮಹಿಳಾ ಒಕ್ಕೂಟದ ಸದಸ್ಯರು ಪ್ರತಿದಿನ 1000 ಶೇಂಗಾ ಹೋಳಿಗೆ, ಶೇಂಗಾ ಚಟ್ನಿ ಹಾಗೂ ಸಜ್ಜೆ ರೊಟ್ಟಿಯನ್ನು ಬೆಂಗಳೂರಿಗೆ ಪೂರೈಸಿ ತಿಂಗಳಿಗೆ 20,000 ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚಖಾತ್ರಿ ಯೋಜನೆಗಳಲ್ಲಿ ಒಂದಾದ ಸ್ತ್ರೀಶಕ್ತಿ ಯೋಜನೆ ಅಡಿ ಉಚಿತ ಬಸ್ ಪ್ರಯಾಣದ ಅವಕಾಶವನ್ನು ಅವರು ಸದ್ಬಳಕೆ ಮಾಡಿಕೊಂಡು ಆರ್ಥಿಕ ಸ್ವಾವಲಂಬನೆಯತ್ತ ದೃಢ ಹೆಜ್ಜೆ ಇಟ್ಟಿದ್ದಾರೆ. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಸ್ವಸಹಾಯ ಸಂಘದ ಮಹಿಳೆಯರನ್ನು ಅಭಿನಂದಿಸಿದ್ದಾರೆ. ಕೊಡಗಿನ ಪಾಂಡಂಡ ಕುಟ್ಟಪ್ಪ ಅವರು ಕರಡ ಗ್ರಾಮದಲ್ಲಿ ಪ್ರಾರಂಭಿಸಿದ ಕೊಡವರ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ಈಗ ಬೆಳ್ಳಿ ಹಬ್ಬದ ಸಂಭ್ರಮ. ಮುದ್ದಂಡ ಕುಟುಂಬಸ್ಥರ ಆತಿಥ್ಯದಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಗೆ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಮೈದಾನದಲ್ಲಿ ಹಾಕಿ ಪಂದ್ಯಾವಳಿಗೆ ಚಾಲನೆ ದೊರಕಲಿದೆ. 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 3 ಮೈದಾನಗಳಲ್ಲಿ 1 ತಿಂಗಳ ಕಾಲ ಕೊಡವರ 390 ಕುಟುಂಬಗಳು ಸೇರಿದಂತೆ 40 ಮಹಿಳಾ ತಂಡಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ತಾರಾ ಹಾಕಿ ಪಟುಗಳು ಈ ಪಂದ್ಯಾವಳಿಯ ಮೆರುಗು ಹೆಚ್ಚಿಸಲಿದ್ದಾರೆ. ಏಪ್ರಿಲ್ 27ರಂದು ಮುಕ್ತಾಯಗೊಳ್ಳುವ ಹಾಕಿ ಪಂದ್ಯದಲ್ಲಿ ವಿಜೇತ ತಂಡಕ್ಕೆ 5 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುತ್ತಿದೆ. ರಾಯಚೂರಿನಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಘಟಕ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಪ್ರಸಕ್ತ ಬಜೆಟ್ ಅಧಿವೇಶನದಲ್ಲಿ ಘೋಷಿಸುವಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಹೊಸದಿಲ್ಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಮ್ಸ್ ಸ್ಥಾಪಿಸಲು ಅಗತ್ಯವಿರುವ ಜಮೀನು ಒದಗಿಸಲು ರಾಜ್ಯ ಸರ್ಕಾರ ಸಿದ್ಧ, ಪ್ರಸ್ತಾವ ಕೂಡ ಸಲ್ಲಿಸಲಾಗಿದೆ ಎಂದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬಣಕಲ್ ಗ್ರಾಮದ ಬಳಿ ಹೇಮಾವತಿ ನದಿಗೆ ವಿಷ ಸೇರ್ಪಡೆಯಾಗಿ 1000 ಮೀನುಗಳು ಸಾವನ್ನಪ್ಪಿ 2 ಕಿಲೋಮೀಟರ್ ಉದ್ದ ದಂಡೆಗುಂಟ ತೇಲುತ್ತಿವೆ. ಹಾಸನ ಜಿಲ್ಲೆ ಗೊರೂರು ಜಲಾಶಯಕ್ಕೆ ಈ ನದಿ ಸೇರುತ್ತದೆ. ಕೃಷ್ಣಾ ನದಿಯಿಂದ 2.5 TMC ನೀರನ್ನು ಬಳಸಿಕೊಂಡು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ 2 ಕಡೆ ಜಲಸಂಗ್ರಹಾಗಾರ ನಿರ್ಮಿಸಲಾಗುವುದು ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಶಾಂತಿಯ ಸಂಸ್ಕೃತಿಗಾಗಿ ರಂಗಭೂಮಿ ಧ್ಯೇಯದೊಂದಿಗೆ ವಿಶ್ವ ರಂಗಭೂಮಿ ದಿನ ಆಚರಿಸಿದ ವರದಿಗಳು ಬಂದಿವೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಅವರು ಚಿತ್ರದುರ್ಗ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ರೈತರ ಮಕ್ಕಳಿಗೆ 10 ತಿಂಗಳ ತರಬೇತಿಯನ್ನು ಆಯೋಜಿಸಲಾಗಿದೆ. ಏಪ್ರಿಲ್ 1 ಅರ್ಜಿ ಸಲ್ಲಿಸಲು ಕೊನೆಯ ದಿನ. ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆ ಅಡಿ ಸಹಕಾರಿಗಳು ನೋಂದಾಯಿಸಲು ಹಾಗೂ ನವೀಕರಿಸಲು ಈ ತಿಂಗಳ 31ರವರೆಗೆ ಅವಕಾಶ ಕಲ್ಪಿಸಿದ್ದಾಗಿ ಸಹಕಾರ ಸಂಘಗಳ ನಿಬಂಧಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಲಾ ಆದಾಯ ಹಾಗೂ ಜೀವನ ಶೈಲಿಯಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಮುಂಚೂಣಿ, ಆರ್ ವಿಶಾಲ್. ಕೃಷಿ ನವೋದ್ಯಮ ಸ್ಥಾಪನೆಯಲ್ಲಿ ಕರ್ನಾಟಕ ದೇಶಕ್ಕೆ 2ನೇ ಸ್ಥಾನದಲ್ಲಿದೆ, ನಾರಾಯಣ್ ಸುರೇಶ್. ತಾಪಮಾನದ ಏರುಪೇರು, ರಾಜ್ಯಾದ್ಯಂತ ಸಂಕಷ್ಟಕ್ಕೀಡಾದ ಜೇನು ಕೃಷಿ. ಲಿಂಡವ್ ನೊಬೆಲ್ ಪುರಸ್ಕೃತ ರಸಾಯನಶಾಸ್ತ್ರಜ್ಞರ ಸಭೆ, ಬಳ್ಳಾರಿಯ ಗೌತಮಿ ಪಾಟೀಲ್ ಹಾಗೂ ನಸೀಂ ಕೌಸರ್ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.